ధామ్నా స్వేన సదా నిరస్త కుహకం సత్యం పరం ధీమహి. ఇక సృష్టి స్థిత్యప్య ఏహానీతి ఋషితమో బంధ మోక్షాశ్చ యస్మాత్ అస్య శ్రీ బ్రహ్మ రుద్ర ప్రభృతి సుర నర ద్వీష శత్రాత్మకస్య విష్ణోర్వ్యస్తా సమస్తాః సకల గుణ నిధిః సర్వదోషౌ వ్యపేతః పూర్ణానందో అవ్యయోయో గురురపి పరమః చింతయే తం మహాంతం. ఇక ఏకాస్కందను ప్రారంభ మాడతా, ಅದರಲ್ಲಿ ಮೊದಲು ವಿಜಯಧ್ವಜ ಸ್ವಾಮಿಗಳು ಮಂಗಳಾಚರಣೆ ಮಾಡ್ತಾರೆ. ಎಷ್ಟು ಅಪೂರ್ವ ಶ್ಲೋಕಗಳು ನೋಡಿ, ಅವರು ಬರೆಯ ಶ್ಲೋಕಗಳು ಎಷ್ಟು ಚೆನ್ನಾಗಿದೆ ಎಂಬುದಕ್ಕೆ ವಿಜಯಧ್ವಜರ ಬರವಣಿಗೆ ಎಷ್ಟು ಅಟ್ರಾಕ್ಟಿವ್ ಇರುತ್ತೆ ನೋಡಿ. ಜಯತಿ ಜಗತಿ ಜನ್ಮಾದ್ಯಶ್ಯ ವಿಶ್ವಶ್ಯ ಯಸ್ಮಾತ್ ಅಮಲ ನಿಗಮ ಮುಖ್ಯಾವೇದ್ಯ ಮಹಾತ್ಮ್ಯ ಧಾಮ ದೃಹಿಣ ತನಯ ಊಚೇ ಶೌರಯೇ ಯತ್ ಸ್ವರೂಪಂ ಯದುಪತಿರಪಿ ಯಾಸ್ಯನ್ ಉದ್ಧವಾಯ ಸ್ವಧಾಮ. ಇಲ್ಲಿ ಜಯತಿ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ. ಜಗತಿ ಜಗತ್ತಿನಲ್ಲಿ ಜನ್ಮಾದಿ ಅಸ್ಯ ವಿಶ್ವೇಶ್ಯ ಯಸ್ಮಾತ್, ಯಾರು ಪರಮಾತ್ಮ ಅಂದರೆ ಅಸ್ಯ ವಿಶ್ವೇಶ್ಯ ಜನ್ಮಾದಿ ಯಸ್ಮಾತ್, ಈ ಜಗತ್ತಿನ ಜನ್ಮಾದಿಗಳು ಯಾರಿಂದನೋ ಅವನೇ ಪರಮಾತ್ಮ, ಅವನು ಸರ್ವೋತ್ತಮನಾಗಿದ್ದಾನೆ. ಅವನು ಅವನ ಹೇಗೆ ತಿಳಿಬೇಕು ಅಂದರೆ ಅಮಲ ನಿಗಮ ಮುಖ್ಯಾವೇದ್ಯ ಮಹಾತ್ಮ್ಯ ಧಾಮ. ಅಮಲ ನಿಗಮ ಮುಖ್ಯ ಆವೇದ್ಯ ಮಹಾತ್ಮ್ಯ ಧಾಮ, ನಿಗಮ ವೇದಗಳು, ಅಮಲ ನಿರ್ಮಲ ಅಪೌರುಷೇಯತ್ವಾತ್ ಅನಾಶಂಕಿತ ದೋಷಗಳು. ಅದಕ್ಕೆ ಅಮಲ ನಿಗಮ ಮುಖ್ಯಾವೇದ್ಯ, ನಿರ್ಮಲವಾದ ವೇದಗಳಿಂದ ಮುಖ್ಯವಾಗಿ ಆವೇದ್ಯ ತಿಳಿಯಲ್ಪಡತಕ್ಕಂತಹ ಶಾಸ್ತ್ರಯೋನಿತ್ವ, ಗೊತ್ತಾಯ್ತಾ. ವೇದ್ಯ ಮಹಾತ್ಮ್ಯ ಧಾಮ ಅಂತ ಮಹಾತ್ಮ್ಯವೇ ಅವನ ನೆಲೆ, ಪರಮಾತ್ಮ ಮಹಾತ್ಮ್ಯಗಳ ನಿಧಿ. ಎಂಥ ಮಹಾತ್ಮ್ಯ ಅನ್ನುವ ಕಣ್ಣಿಗೆ ಕಾಣೋದಿಲ್ಲ ಅಂದರೆ ವೇದಗಳು ಹೇಳ್ತಕ್ಕಂಥ ಮಹಾತ್ಮ್ಯವನ್ನು ಹೊಂದಿದ್ದಾನೆ. ವೇದಗಳನ್ನ ಯಾಕೆ ಒಪ್ಪಬೇಕು ಅಂದರೆ ಅಮಲ, ಅಮಲ ನಿಗಮ ಮುಖ್ಯ ಆವೇದ್ಯ ಮಹಾತ್ಮ್ಯ ಧಾಮ ಇಷ್ಟು ಹೇಳಿ ದೃಹಿಣತನಯ ಊಚೆ ಶೌರಯೇ ಯತ್ ಸ್ವರೂಪಂ, ಯತ್ ಸ್ವರೂಪಂ ಆ ಪರಮಾತ್ಮನ ಸ್ವರೂಪವನ್ನ ಶೌರಯೇ, ಶೌರಿ ಅಂದರೆ ವಸುದೇವ, ವಸುದೇವ ಶೂರನ ಮಗ ಶೌರಿ, ಶೂರನ ಮೊಮ್ಮಗ ಶೌರಿ ಕೃಷ್ಣ, ಶೌರಿ ಶೂರಜನೇಶ್ವರ ವಿಷ್ಣು ಸಹಸ್ರನಾಮದಲ್ಲೇ ಬರುತ್ತೆ. ಶೌರಯೇ ಯತ್ ಸ್ವರೂಪಂ, ವಸುದೇವನಿಗೆ ಸ್ವರೂಪವನ್ನು ಹೇಳಿದರು. ಯಾರು ಹೇಳಿದರು? ದೃಹಿಣತನಯ, ದೃಹಿಣ ಅಂದರೆ ಬ್ರಹ್ಮದೇವರು, ಬ್ರಹ್ಮದೇವರ ಮಗ ಅಂದರೆ ಯಾರು? ನಾರದರು. ನಾರದರು ವಸುದೇವನಿಗೆ ಹೇಳಿದ್ದು ಒಂದು ಭಾಗ. ಇನ್ನೊಂದು ಯದುಪತಿರಪಿ ಯಾಸ್ಯನ್ ಉದ್ಧವಾಯ ಸ್ವಧಾಮ, ಯದುಪತಿರಿ ಕೃಷ್ಣ ಅಪಿ, ಕೃಷ್ಣನು ಕೂಡ ಸ್ವಧಾಮ ಯಾಸ್ಯನ್ ಪರಂಧಾಮಕ್ಕೆ ಹೋಗಬೇಕಾದ್ರೆ ಉದ್ಧವಾಯ ಉದ್ಧವನಿಗೆ ಹೇಳಿದ. ಎರಡು ಭಾಗ ಇದೆ ಏಕಾಸ್ತ ಅಂದರೆ, ಎರಡು ಭಾಗ, ಒಂದು ಭಾಗ ನಾರದ ವಸುದೇವ ಸಂವಾದ, ಇನ್ನೊಂದು ಭಾಗ ಕೃಷ್ಣ ಉದ್ಧವ ಸಂವಾದ. ಅದರ ಜಿಷ್ಟ ಬರಹ ಸಂಗ್ರಹ ಮಾಡ್ತಾರೆ. ವಸುದೇವ ಮತ್ತು ನಾರದರ ಸಂವಾದದಲ್ಲಿ ನಾರದರ ಮೂಲಕವಾಗಿ ಯಾವ ಭಗವಂತನ ಸ್ವರೂಪ ವರ್ಣಿತವಾಯಿತೋ, ಮತ್ತು ಕೃಷ್ಣ ಉದ್ಧವ ಸಂವಾದ ರೂಪದಲ್ಲಿ ಯಾವ ಭಗವಂತ ತನ್ನ ಸ್ವರೂಪವನ್ನು ತಾನೇ ಹೇಳಿದನೋ, ಅಂಥ ಪರಮಾತ್ಮನ ಸ್ವರೂಪವನ್ನು ತಿಳ್ಕೊಳ್ಬೇಕು ವೇದಗಳಿಂದ. ಅಂಥ ವೇದಗಳನ್ನು ತಿಳ್ಕೊಂಡ್ರೆ ಏನು ಗೊತ್ತಾಗುತ್ತೆ ನಮಗೆ? ಈ ಜಗತ್ತಿನ ಜನ್ಮಾಧಿಕಾರಣ ಅವನೇ ಅಂತ ಗೊತ್ತಾಗುತ್ತೆ. ಅಂಥ ಪರಮಾತ್ಮ ಏನಾಗಿದ್ದಾನೆ? ಜಯತಿ, ಸರ್ವೋತ್ತಮನಾಗಿದ್ದಾನೆ. ಇದಿಷ್ಟು ಅದಕ್ಕೆ ಅರ್ಥ. ಜಯತಿ ಜಗತಿ ಜನ್ಮಾದ್ಯಶ್ಯ ವಿಶ್ವೇಶ್ಯ ಯಸ್ಮಾದ್ ಅಮರ ನಿಗಮ ಮುಖ್ಯಾವೇದ್ಯ ಮಹಾತ್ಮ್ಯ ಧಾಮ ದೃಹಿಣ ತನಯ ಊಚೇ ಶೌರಯೇ ಯತ್ ಸ್ವರೂಪಂ ಯದುಪತಿರಪಿ ಯಾಸ್ಯನ್ ಉದ್ಧವಾಯ ಸ್ವಧಾಮ ಅಂತ ಹೇಳಿದರು. ವೇದವ್ಯಾಸಮಹಂ ವಂದೇ ವೇದವ್ಯಾಸೈಕ ವೇದಿನಂ ವೇದವ್ಯಾಸ ಜನಾರಾತಿಂ ವೇದವ್ಯಾಸ ಮುನೀನಪಿ. ಯಮಕಾಲಂಕಾರ ಇದು, ಬರೀ ವೇದವ್ಯಾಸ ವೇದವ್ಯಾಸ ಅಂತ ನಾಲ್ಕು ಕಡೆ ಅದೇ ಮಾಡಿಬಿಟ್ಟಿದ್ದಾರೆ. ವೇದವ್ಯಾಸಮಹಂ ವಂದೇ ವೇದವ್ಯಾಸೈಕ ವೇದಿನಂ ವೇದವ್ಯಾಸ ಜನಾರಾತಿಂ ವೇದವ್ಯಾಸ ಮುನೀನಪಿ. ವೇದವ್ಯಾಸ ಅಹಂ ಒಂದೇ, ವೇದವ್ಯಾಸ ವೇದವ್ಯಾಸರನ್ನ ಅಹಂ ನಾನು ಒಂದೇ ನಮಸ್ಕರಿಸುತ್ತೇನೆ. ಯಾರವರು? ಏನು ವಿಶೇಷ ಅಂದರೆ ವೇದವ್ಯಾಸೈಕ ವೇದಿನಂ, ವೇದವ್ಯಾಸ ಮಾಡಕ್ಕೆ ಅವರೊಬ್ಬರಿಗೆ ಗೊತ್ತಿರೋದು. ಬ್ರಹ್ಮಾದಿ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ, ಬೇರೆ ಯಾರು ಮಾಡೋಕ್ಕಾಗೋದಿಲ್ಲ ಅಂಥೇಳಿ ನಾರಾ ಹೇಳ್ತಾರೆ. ಸಂಕೀರ್ಣ ಬುದ್ಧಯೋ ದೇವಾಹ ಬ್ರಹ್ಮರುದ್ರ ಪುರಸ್ಸರಾಹ ಶರಣ್ಯಂ ಶರಣಂ ಜಗ್ಮುಹು ನಾರಾಯಣಂ ಅನಾಮಯಂ. ಆದ್ದರಿಂದ ಪರಮಾತ್ಮ ವೇದವ್ಯಾಸೈಕ ವೇದಿನಂ, ವೇದ ವಿಭಾಗ ಮಾಡೋದಕ್ಕೆ ಅವನು ಒಬ್ಬನೇ ಗೊತ್ತಾ, ಆದ್ದರಿಂದ ಅಂತ ವೇದವ್ಯಾಸರ ನಮಸ್ಕರಿಸ್ತೇನೆ. ವೇದವ್ಯಾಸ ಜನಾರಾತಿಂ, ವೇದ ವ್ಯಾಸ ಜನ ಆರಾತಿ, ವೇದ ಅಂದರೆ ವೇದಗಳನ್ನು, ವ್ಯಾಸ ಅದು ವ್ಯತ್ಯಸ್ತಗೊಳಿಸ್ತಕ್ಕ ಅಸ್ತವ್ಯಸ್ತಂ ಸಮಸ್ತ ವ್ಯತ್ಯಾಸ ಮಾಡ್ತಕ್ಕಂಥ ಇದ್ದಾರಲ್ಲ ಅಂಥ ಜನಗಳಿದ್ದಾರಲ್ಲ ಅವರಿಗೆ ಶತ್ರುವಾದವು ವೇದವ್ಯಾಸ ದೇವರು. ಕತ್ತಲಿಗೆ ಶತ್ರು ಬೆಳಕು ಹೇಗೋ, ಇವತ್ತು ವೇದವ್ಯಾಸರು ವೇದ ವಿಭಾಗ ಮಾಡೋದನ್ನು ಕೆಡಿಸಿ ಹಾಳು ಮಾಡ್ತಕ್ಕಂಥ ಜನಗಳು ಏನಾದವರು? ಅವರು ವಿರೋಧಿಗಳಾದವರು. ವೇದವ್ಯಾಸ ಮುನೀನಪಿ, ವೇದವ್ಯಾಸ ಮುನಿಯನಪಿ, ವೇದಗಳ ವ್ಯಾಸವನ್ನು ತಿಳಿದ ಮುನಿಗಳಿದ್ದಾರಲ್ಲ ಆನಂದ ತೀರ್ಥರು, ಅವರಿಗೂ ನಮಸ್ಕಾರ ಮಾಡ್ತೇನೆ. ವೇದವ್ಯಾಸಂ ಒಂದೇ, ವೇದವ್ಯಾಸ ಮುನಿಯನಪಿ ಒಂದೇ. ವೇದವ್ಯಾಸರನ್ನೇ ಮನನ ಮಾಡ್ತಕ್ಕಂಥ ಶ್ರೀಮದ್ ಆಚಾರ್ಯರು, ಅವರಿಗೆ ನಮಸ್ಕಾರ. ಮತ್ತು ಅವರ ಶಿಷ್ಯವರ್ಗಕ್ಕೆ ನಮಸ್ಕಾರ. ಮತ್ತು ವೇದವ್ಯಾಸ ವಿಭಾಗ ಮಾಡ್ತಕ್ಕಂಥ ಒಂದೇ ವಿಷಯ ಗೊತ್ತು, ವೇದವ್ಯಾಸರಿಗೊಂದೇ, ಅದಕ್ಕೆ ಅವರಿಗೆ. ವೇದವ್ಯಾಸ ಜನ ಆರಾತಿನವರೇ, ಟೀಚರ್ ಮೇಷ್ಟು ಒಳ್ಳೆ ಪಾಠ ಮಾಡ್ತಾನೆ, ಗಲಾಟೆ ಆಗುತ್ತೆ, ಕ್ಲಾಸ್ ನಡೆಸಕ್ಕೆ ಆಗೋದೇ ಇಲ್ಲ, ಕಂಟ್ರೋಲ್ ಮಾಡಿ ಪೊಲೀಸ್ಗೆ ಫೋನ್ ಮಾಡ್ತಾರೆ ಬನ್ನಿ ಅಂತೇಳಿ. ಆದ್ರೆ ವೇದವ್ಯಾಸರು ಎಂಥವ್ರು ಅಂದರೆ ಉಪದೇಶನೂ ಮಾಡ್ತಾರೆ, ಕಂಟ್ರೋಲು ಮಾಡ್ತಾರೆ, ಯಾರು ಅಯೋಗ್ಯರು ಬಂದರೆ ಅವ್ರು ದೋಡಿಸ್ತಾರೆ, ಪಾಠವನ್ನು ಎರಡು ಕೆಲಸ ಮಾಡ್ತಾರೆ. ಅಂದರೆ ಸಜ್ಜನ ರಕ್ಷಣೆ ಮಾಡ್ತಾರೆ, ದುಷ್ಟರ ವಿನಾಶವನ್ನು ಮಾಡ್ತಾರೆ. ಕೃಷ್ಣ ಕಂಸಾದಿಗಳನ್ನು ಕೊಂದ, ಗೀತೋಪದೇಶವನ್ನು ಮಾಡ್ದ, ಎರಡೆರಡು ಮಾಡ್ದ. ಕೆಲವರಿಗೆ ಪೊಲೀಸ್ ಕೆಲಸ ಮಾಡೋರಿಗೆ ಪಾಠ ಮಾಡೋಕ್ಕೆ ಬರೋದಿಲ್ಲ, ಪಾಠ ಮಾಡೋರಿಗೆ ಪೊಲೀಸ್ ಕೆಲಸ ಬರೋದಿಲ್ಲ, ದೇವರಿಗೆ ಎರಡು ಬರುತ್ತೆ. ಕರ್ತುಮ್ಮ ಕರ್ತುಮ್ಮ ಅನ್ಯಥಾ ಕರ್ತುಮ್ಮ ಸಮರ್ಥ ಅಂತ ಹೇಳೋದಕ್ಕೆ, ವೇದವ್ಯಾಸಮಹಂ ಒಂದೇ, ವೇದವ್ಯಾಸೈಕ ವೇದಿನಂ, ವೇದವ್ಯಾಸ ಜನ ಆರಾತಿಂ, ವೇದವ್ಯಾಸ ಮುನೀನಪಿ. ಇಷ್ಟು ಹೇಳಿ ಮುಂದೆ ಮೊದಲು ಮೂಲ ರೂಪ ಸ್ತೋತ್ರ, ಎರಡನೇದು ವೇದವ್ಯಾಸ ಗ್ರಂಥ ಬರದ ರೂಪ ಸ್ತೋತ್ರ. ಅದು ಪ್ರತಿಪಾದ್ಯ ರೂಪ, ಇದು ಪ್ರತಿಪಾದಕ ರೂಪ, ವಾಚ್ಯ ಭಕ್ತರು ಸ್ವರೂಪಕ ಅಂತ ಆಚಾರ್ಯ ಹೇಳಿದ್ದಾರೆ. ಅದು ಈಗ ಪರಶುರಾಮದೇವರು ವೇದವ್ಯಾಸರಲ್ಲ, ಪರಶುರಾಮದೇವರು. ರತ್ನಾನಾಂಬುಧಿ ಪಾತ್ರಂ ತೇಜಸಾಮುಷ್ಣದೀಧಿತಿಹಿ ಏವಂ ಏಕಾದಶ ಸ್ಕಂಧೋ ವೇದಾಂತಾರ್ಥೈಕ ಸನ್ನಿಧಿಹಿ. ವೇದ ವೇಕಾಸ್ಕಂದ ಮಹಿಮೆ ಹೇಳ್ತಾರೆ. ವೇದ ವೇಕಾಸ್ಕಂದ ಭಾಗವತ ಅಂದ್ರೆ ಏನು ಗೊತ್ತಾ, ರತ್ನಾನಾಂ ಅಂಬುಧಿ ಪಾತ್ರಂ, ರತ್ನಾನಾಂ ಅಂಬುಧಿಹಿ ಪಾತ್ರಂ. ರತ್ನಗಳಿಗೆಲ್ಲ ಸಮುದ್ರ ಆಕಾರ, ರತ್ನಾಕಾರ ಅಂತ ಸಮುದ್ರಕ್ಕೆ ಹೇಳ್ತಾರೆ. ರತ್ನಗಳಿಗೆ ನೆಲೆ ಯಾವುದು ಅಂದರೆ ಸಮುದ್ರ. ತೇಜಸಾಮುಷ್ಟದೀಧಿತಿಹಿ, ಬೆಳಕಿಗೆಲ್ಲ ಮೂಲ ಸೋರ್ಸ್ ಯಾವುದು, ಸೂರ್ಯ. ತೇಜಸಾಮುಷ್ಟದೀತಿಹಿ ಅಂದರೆ ರತ್ನಗಳಿಗೆ ಸಮುದ್ರ ಹೇಗೆ ಆಕರನೋ, ತೇಜಸ್ಸುಗಳಿಗೆ ಸೂರ್ಯ ಹೇಗೆ ಆಕರನೋ, ತಥಾ ಅದೇ ರೀತಿನೇ ಏಕಾದಶ ಸ್ಕಂಧ, ಏಕಾದಶಸ್ಕಂಧ ಭಾಗವತ ಹೇಗಿದೆ ಅಂದರೆ ವೇದಾಂತಾರ್ಥೈಕ ಸನ್ನಿಧಿ. ಸಕಲ ವೇದಾಂತದ ಒಂದೇ ಕಡೆ ನೋಡಬೇಕಾದ್ರೆ ಏಕಾದಶಸ್ಕಂಧ ನೋಡಿ ಅಂತ ಹೇಳ್ತಾರೆ. ರತ್ನಗಳೆಲ್ಲ ಒಂದೇ ಕಡೆ ಸಿಗೋ ಜಾಗ, ತೇಜಸ್ಸೆಲ್ಲ ಒಂದೇ ಕಡೆ ಸಿಗೋ ಜಾಗ, ತತ್ವ ಎಲ್ಲ ಒಂದೇ ಕಡೆ ಸಿಗೋ ಜಾಗ. ಅದಕ್ಕೆ ಭಾಗವತ್ ಏಕಾಸ್ಕಂದಕ್ಕೆ ಎಷ್ಟು ಮಹತ್ವ ಅಂತ ಹೇಳ್ತಾರೆ. ಮಹಾಭಾರತಕ್ಕೆ ಭಗವದ್ಗೀತೆ ಹೇಗೋ, ಭಾಗವತಕ್ಕೆ ಏಕಾಸ್ಕಂದ ಹಾಗೆ. ಅಲ್ಲಿ ಕೃಷ್ಣ ಅರ್ಜುನ ಸಂವಾದ, ಕೃಷ್ಣ ಉದ್ಧವ ಸಂವಾದ, ಒಳ್ಳೆ ತತ್ವಶಾಸ್ತ್ರವಾದ್ದರಿಂದ ನಮಗೆ ಈಗ ದಶಮಸ್ಕಂದದಲ್ಲಿ ಏನು ಹೇಳಿದರು, ಕೃಷ್ಣ ಯಾರು ಅಂತ ಹೇಳಿದರು, ಏಕಾಸ್ ಕೃಷ್ಣ ಏನು ಹೇಳ್ತಾನೆ ಅಂತ ಹೇಳ್ತಾರೆ. ಮೊದಲು ಇವರು ಅಂಥೇಳಿ ಅವ್ರೇನು ಹೇಳ್ತಾರೆ ಅಂತಾನೆ ಪರಿಚಯ ಮಾಡೋದು, ಫಸ್ಟ್ ಅವ್ರ ಪರಿಚಯ, ಆಮೇಲೆ ಏನು ಹೇಳ್ತಾರೆ ಅಂತ ಮುಂದಿನ ಮಾತು. ಅದೆಲ್ಲ ಉಪನ್ಯಾಸ ಶುರು ಮಾಡ್ತಾರಲ್ಲ, ಇಂಥವ್ರು ಮಾತಾಡ್ತಾರೆ ಅಂತ ಪರಿಚಯ ಮಾಡ್ತಾರಲ್ಲ, ಮತ್ತು ಕೃಷ್ಣ ಹೇಳ್ತಾನೆ, ಏಕಾಸ್ಕಂದ ಹೇಳ್ತಾನೆ. ಸೊ ಕೃಷ್ಣಾವತಾರ ಹೇಳಿದ ಸಂದೇಶದ ಇನ್ನೊಂದು ಮುಖ್ಯ ಉದ್ದೇಶ ಏನಿದೆ ಅಂದರೆ ಆತನ ಉಪದೇಶ ಏನಂತ ಅರ್ಥ ಮಾಡಿಕೊಳ್ಳಲು ತಯಾರಾಗಬೇಕು. ಆ ಕೆಲಸ ದಶಮಸ್ಕಂದದಲ್ಲಿ ಮಾಡಿ ಏಕಾಸ್ಕಂದ ಹೇಳ್ತಾ ಇದ್ದಾರೆ. ರತ್ನಾನಾಂ ಅಂಬುಧಿ ಪಾತ್ರಂ ತೇಜಸಾಮುಷ್ಣದೀಧಿತಿಹಿ ಏವಂ ಏಕಾದಶ ಸ್ಕಂಧೋ ವೇದಾಂತಾರ್ಥೈಕ ಸನ್ನಿಧಿ. ಸದಾಗಮೈಕ ವಿಜ್ಞೇಯಂ ಇದ್ದಾಗೆ, ವೇದೈಕ ವೇದ್ಯ ಇದ್ದಾಗೆ ವೇದಾಂತಾರ್ಥೈಕ ಸನ್ನಿಧಿ. ವೇದಾಂತ ಅಂದ್ರೇನು, ಬ್ರಹ್ಮಸೂತ್ರಗಳು. ವೇದಾಂತ ಅಂದರೆ ಉಪನಿಷತ್ತುಗಳು. ವೇದಾಂತ ಅಂದರೆ ಸಮಸ್ತ ಶಾಸ್ತ್ರಗಳು. ಸಮಸ್ತ ಶಾಸ್ತ್ರಾರ್ಥ, ವೇದಾರ್ಥ, ಉಪನಿಷದಾರ್ಥ, ಬ್ರಹ್ಮಸೂತ್ರಾರ್ಥ ಎಲ್ಲ ಒಂದೇ ಕಡೆ ಕಾಣಬೇಕು ಅಂದ್ರೆ ಎಲ್ಲಿ ಬರಬೇಕು ನಾವು, ಏಕಾಸ್ಕಂದ. ತುಂಬ ಜನ ಭಾಗವತ ಕಥೆ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರಲ್ಲ, ಅವ್ರಿಗೆ ಉತ್ತರ ಇದು. ಬರೀ ತತ್ವಶಾಸ್ತ್ರ ತುಂಬಿ ತುಳುಕ್ತಾ ಇದೆ ಅಂತ ಅರ್ಥ. ದಶಮಸ್ಕಂಧ ಪ್ರತ್ಯಾಯಾಹ ಗತ್ವಾಂತಂ ಸಾರ್ಥವಿತ್ ಪುನಃ ಗಾಹ ಏಕಾದಶ ಸ್ಕಂಧ ತೀರ್ಥಂ ವಿಷ್ಣುಪದೀಮಿವಾ. ಏನ್ ಮಾಡ್ತೇವೆ ಅಂತ ಹೇಳ್ತಾರೆ ಮತ್ತೆ. ದಶಮಸ್ಕಂಧ ರಥ್ಯಾಯಾಹ ಗತ್ವಾ ಅಂತಂ ಸಾರ್ಥವಿತ್ ಪುನಃ ಗಾಹ ಏಕಾದಶ ಸ್ಕಂಧ ತೀರ್ಥಂ ವಿಷ್ಣುಪದೀಮಿವಾ. ನಾನೊಬ್ಬ ಸಂಚಾರಿ ತೀರ್ಥಯಾತ್ರೆ ಮರಳಿಟ್ಟಿದ್ದೇನೆ. ದಶಮಸ್ಕಂಧ ರಥ್ಯಾಯಾಹ, ಏಕಾಸ್ಕಂಧ ನಮ್ಮ ದೊಡ್ಡ ತೀರ್ಥ. ಅದಕ್ಕೋಗ ದಾರಿ ಯಾವುದು ಅಂದ್ರೆ ದಶಮಸ್ಕಂಧ. ರಥ್ಯ ಅಂದ್ರೆ ಏನು, ರಥ ಹೋಗೋ ಜಾಗ, ದಾರಿ ಅಂತ ಅರ್ಥ. ದಶಮಸ್ಕಂಧ ರಥ್ಯಾಯಾಹ, ದಶಮಸ್ಕಂಧ ಮಾರ್ಗದ ಮೂಲಕವಾಗಿ ಗತ್ವಾ ಅಂತಂ ಕೊನೆಯನ್ನು ತಲುಪಿ ಸಾರ್ಥವಿತ್ ಅಂದ್ರೆ ಸಂಚಾರಿಯಾದ ನಾನು ಪುನಃ ಮತ್ತೆ ಏಕಾದಶ ಸ್ಕಂಧ ತೀರ್ಥಂ. ಏಕಾಸ್ಕಂದನೆ ಒಂದು ತೀರ್ಥ, ಅದರಲ್ಲಿ ಗಾಹೆ ಅವಗಾಹನ ಸ್ನಾನ ಮಾಡ್ತೇನೆ ಅಂತ ಹೇಳ್ತಾರೆ. ಅವಗಾಹನ ಸ್ನಾನವನ್ನ ಮಾಡ್ತೇನೆ. ದಶಮಸ್ಕಂದ ದಾರಿಯ ಮೂಲಕವಾಗಿ ಕೊನೆಯನ್ನು ತಲುಪಿ ತೀರ್ಥಯಾತ್ರೆ ಮಾಡತಕ್ಕಂಥ ನಾನು ಏಕಾಸ್ಕಂದ ತೀರ್ಥವನ್ನ ಮುಳುಗಿ ಅವಗಾಹನ ಸ್ನಾನ ಮಾಡ್ತೇನೆ. ಹೇಗಿದೆ ಏಕಾಶಕಂದ ಅಂದ್ರೆ ವಿಷ್ಣುಪದಿ ಮೀವ ಗಂಗಾ ಯುದ್ಧ ಆಗಿದೆ ಅಂತ ಹೇಳ್ತಾರೆ. ಗಂಗಾ ಸ್ನಾನ ಹೇಗೋ ಅದಕ್ಕಿಂತ ದೊಡ್ಡದು ಇರುತ್ತೆ, ಅದು ನೀಚ ದೃಷ್ಟಾಂತ. ಗಂಗಾ ನದಿಗಿಂತ ಯಾವ್ದು ದೊಡ್ಡದು? ಜ್ಞಾನ ಕಾರ್ಯ ಭಾಗವತ ಭಾರಿ ದೊಡ್ಡದಾದ್ರಿಂದಾಗಿನೆ ವಿಷ್ಣುಪದಿ ಮೀವ ನಮಗೆ ಅರ್ಥ ಆಗ್ಲಿಕ್ಕೆ ವಿಷ್ಣುಪದಿ ಮೀವ ಅದು ವಿಷ್ಣುಪದಿ ವ್ಯಾಸಪದಿ. ವ್ಯಾಸಪದಿಯಾದ ಭಾಗವತವನ್ನ ವಿಷ್ಣುಪದಿಯಲ್ಲಿ ಸ್ನಾನ ಮಾಡಾಗ ಮಾಡ್ತಾ ಇದ್ದೇನೆ ಅಂತ ಹೇಳಿ ಅಟ್ ಭಕ್ತಿಯಿಂದ ಓದಬೇಕು ಅಂತ ಅರ್ಥ. ಇದು ತುಂಬಾ ಡೀಟೇಲ್ ಆಗಿ ಇಂಟ್ರೊಡಕ್ಷನ್ ಕೊಡ್ತಾರೆ ನೋಡಿ. ಈಗ ಇಹ ನಾನಾ ವ್ಯಸನ ರಾಸಿ ಭಾರ ಅವಭುಗ್ನ ಶಿರಸಾಂ ಕಲಿಕಲ ಕಲಿಮಲ ಅವಕುಂಠಿತ ಮನಸಾಂ ದುಃಖ ಪರಿಹಾರ ಸುಖಾವಾಪ್ತಿ ಚ ಆಕಾಂಕ್ಷಮಾನಾನಾಂ ತತ್ ಉಪಾಯಮಜಾನತಾಂ ಪುಂಸಾಂ ಉಪಕಾರಾಯ ಕರುಣಾಕರೇಣ ಬಾದರಾಯಣೇನ ಕೃತ ಭಾಗವತ ಪುರಾಣ ಕಲ್ಪತರೋಹೋ ಅನೇಕ ಸ್ಕಂಧ ಪುಷ್ಪರಾಸೇ ಮಕರಂದಭೂತ ಏಕಾದಶ ಸ್ಕಂಧ ಆರಭ್ಯತೆ. ಇಟ್ ಇಂಟ್ರೊಡಕ್ಷನ್. ಏನು ಅಂದ್ರೆ ಏಕಾಸ್ಕಂಧ ಯಾತ ಹೇಗಿದೆ ಅಂದ್ರೆ ಇಹ ಈ ಲೋಕದಲ್ಲಿ ನಾನಾ ನರ ಏನಾಗಿದೆ ಇಲ್ಲಿ ನಾನಾ ವ್ಯಸನ ರಾಶಿ ಭಾರ ಅವಭುಗ್ನ ಶಿರಸಾಂ ನಾನಾ ವ್ಯಸನ ರಾಶಿ ಭಾರ ಅವಭುಗ್ನ ಶಿರಸಾಂ ನಾನಾ ವಿಧವಾದ ವ್ಯಸನ ಅಂದ್ರೆ ದುಃಖಗಳ ರಾಶಿಯಿಂದಾಗಿ ಭಾರ ಭಾರ ತಡಿಲಿಕ್ಕಾಗದೇನೆ ಅವಭುಗ್ನ ಶಿರಸಾಂ ತಲೆ ಕುದ್ದಿ ಬೆನ್ನು ಪುಸ್ತಕ ಹೊತ್ತು ಬೆನ್ನು ಮುರಿಯ ಹಾಗೆ ಸಂಸಾರ ಭಾರ ತಲೆಯೆಲ್ಲ ಏನಾಗ್ಬಿಟ್ಟಿದೆ ಬಗ್ಗೆ ಹೋಗ್ಬಿಟ್ಟಿದೆ ನಮಗೆ ಅಂತಹ ಜನಗಳಿಗೆ. ಮತ್ತಿನ್ನೇನಾಗಿದೆ ಅವರಿಗೆ ಹೋಗ್ಲಪ್ಪ ಅಡ್ಜಸ್ಟ್ ಮಾಡ್ಕೋತೀವಿ ಅಂದ್ರೆ ಕಲಿಮಲ ಅವಕುಂಠಿತ ಮನಸಾಂ ಕಲಿಯ ದೋಷದಿಂದಾಗಿ ಮನಸ್ಸೆಲ್ಲ ಮುಚ್ಚೋಗ್ಬಿಟ್ಟಿದೆ. ಒಂದು ಕಡೆಗೆ ತಲೆ ತುಂಬಾ ಚಿಂತೆ, ಇನ್ನು ಮನಸ್ಸಿನಲ್ಲಿ ತುಂಬಾ ಏನಾದೆ ಕಲಿಯಿಂದಾಗಿ ತೋರಿಸ್ತೇ ಇರೋದು ಎರಡೆರಡು. ಮೊದಲೇ ಕಣ್ಣು ಕಾಣೋದಿಲ್ಲ, ರಾತ್ರಿ ಬೇರೆ. ಇನ್ನೇನಾಯ್ತು ಈಗ ಇನ್ನೂ ಡೇಂಜರ್. ಕಣ್ಣು ಕಾಣದೇ ಅಂದ್ರೆ ರಾತ್ರಿ ಅಂದ್ರೆ ಅದು ಅರಣ್ಯ ದಾರಿ, ಅದು ಬರೀ ಕಲ್ಲು ಮುಳುಗಳು ಮಧ್ಯೆ ಮಧ್ಯೆ ಹಾಳುಭಾವಿಗಳು, ಏನು ಸುಖ ಸಂಚಾರ ಮಾಡಬಹುದು ಆ ಸ್ಥಿತಿಯಲ್ಲಿದ್ದಾನೆ. ದುಃಖ ಪರಿಹಾರ ಸುಖಾವಾಪ್ತಿ ನಮಗೆ ಎರಡಾಗಬೇಕೀಗ. ಏನಾಗಬೇಕೀಗ? ದುಃಖ ಪರಿಹಾರ ಸುಖ ಅವಾಪ್ತಿ. ದುಃಖ ಪರಿಹಾರ ಆಗಬೇಕು, ಸುಖ ಸಂಪ್ರಾಪ್ತಿ ಆಗಬೇಕು, ಎರಡರ ಮುಖ್ಯವಾದ ಉದ್ದೇಶ. ಇಹಕಲು ಹೇಳ್ತಾರಲ್ಲ ಹೇಳಬೇಕಾದ್ರೆ ದುಃಖ ಅಲ್ಲ ಅಲ್ಲ ಇಹಕಲು ಸುಖಮೇವ ಮೇ ಸ್ಯಾತ್ ದುಃಖ ಮನಾಗಪಿ ಮಾವು. ಸುಖ ಆಗಲೇಬೇಕು, ದುಃಖ ಸ್ವಲ್ಪ ಕೂಡ ಆಗಬಾರದು, ಇದು ನಮ್ಮ ಅಪೇಕ್ಷೆ. ಇದು ಹೇಳ್ಬೇಕಾದ್ರೆ ಫಸ್ಟ್ ಏನ್ ಹೇಳ್ತಾರೆ? ದುಃಖ ಪರಿಹಾರ ಸುಖ ಅವಾಪ್ತಿ. ದುಃಖ ಹೋಗಬೇಕು, ಸುಖ ಬರಬೇಕು ನಮಗೆ. ಅದರಲ್ಲೂ ಪಾಯಿಂಟ್ ಫಸ್ಟ್ ಏನ್ ಹೋಗ್ಬೇಕು ನಮಗೀಗ? ದುಃಖ ಹೋಗ್ಬೇಕು, ಆಮೇಲೆ ಸುಖ ಬರಬೇಕು. ಎರಡು ಪಾಯಿಂಟ್ ಇದೆ. ಅದಕ್ಕೇನು ಮೊದಲು ದುಶ್ಯಾಸ್ತ್ರ ಖಂಡನೆ ಆಗ್ಬೇಕು, ಆಮೇಲೆ ಸನ್ಮತ ಸ್ಥಾಪನೆ ಆಗ್ಬೇಕು, ಎರಡು ಬರಬೇಕು. ಇನ್ನೂ ಸ್ವಾರಸ್ಯ ಇದೆ. ಒಬ್ಬನು ಬರ್ತಾನೆ, ಭಾರ ಹೊತ್ಕೊಂಡು ಬರ್ತಾನೆ, ಒಟ್ಟು ಬೇಸಿಗೆ ಕಾಲ ಹೆವಿ ಲೋಡ್ ಇರುತ್ತೆ, ಬರ್ತಾನೆ ಬಾಯಾರಿಕೆ ಆಗಿರುತ್ತೆ. ಯಾರು ನೀರು ಕೊಂಡಕ್ಕೆ ಹೋದ್ರೆ ಮೊದ್ಲೇನಂತಾನು ಮೊದ್ಲು ಭಾರ ಇಳಿಸಿ ಫಸ್ಟ್ ಅಂತ ಹೇಳಿದ. ಭಾರ ಇಳಿಸೋದೇನದು? ದುಃಖ ಪರಿಹಾರ. ಆಮೇಲೆ ಅವ್ರು ಕುಡಿಲಕ್ಕೆ ಕೊಟ್ಟರೆ ಕುಡಿತಾರೆ, ಅಲ್ಲೇ ಕೊಟ್ಟು ಯಾಕೆ ಕುಡಿಬೇಕು ಸಂಕಟ ಹೊತ್ಕೊಂಡು ಸಾಧ್ಯ ಇಲ್ಲ. ಸೊ ದುಃಖ ಪರಿಹಾರ ಸುಖಾವಾಪ್ತಿ ಎರಡು ಅದನ್ನ ಹೇಳ. ಅದಕ್ಕೆ ಎರಡು ಬೇಕೀಗ ನಮಗೆ. ದುಃಖ ಪರಿಹಾರ ನಮಗೆ ಮಾಡಬೇಕಾದ್ರೆ ದುಃಖ ಪರಿಹಾರ ಮಾಡೋದು ಏನಾಗಿರಬೇಕು? ದುಃಖ ಇರಬಾರದು. ಅದಕ್ಕೆ ಪರಮಾತ್ಮ ಸಕಲ ದೋಷ ದೂರ ಅಂತಾಯ್ತು. ಮತ್ತೆ ಅವನಲ್ಲಿ ಸುಖ ಇರಬೇಕಲ್ಲ, ಅದಕ್ಕೆ ಅನಂತ ಅನಂತ ಕಲ್ಯಾಣ ಗುಣಗಣ ಪರಿಪೂರ್ಣ ಸಿಂಪಲ್. ಅದು ಮೊತ್ತ ಮೊತ್ತ ಒಂದೇ ನಮಗೆ ರಿಲೆವೆಂಟ್. ಉಳಿದೆಲ್ಲ ಏನವು ಸೊನ್ನೆ. ನಮ್ಮ ದುಃಖ ಇನ್ನೂ ಜಾಸ್ತಿ ಮಾಡುತ್ತವೆ. ಮತ್ತೆ ಇನ್ನೊಂದೆರಡು ಕಲ್ಲು ಹಾಕಿದ್ರೆ ಹಾಗೆ ಬದಲೇ ಮೊದಲೇ ಸತ್ತೋಗವನಿಗೆ ಇನ್ನೊಂದೆರಡು ಮಾಡಿದ್ರೆ ಹಾಗೆ. ಎಲ್ಲ ಮತಗಳು ಕೂಡ ಎಂಥ ಮತಗಳವು? ದುಃಖ ಹೆಚ್ಚಿಸುತ್ತೆ, ಸುಖನ ಇದು ಸುಖನ ತೆಗೆದಾಕ್ಬಿಡುತ್ತೆ. ಆಚಾರ ದುಃಖ ಪರಿಹಾರ ಮಾಡುತ್ತೆ ಸುಖ. ಅದಕ್ಕೆ ಆನಂದ ಹೆಸರ ಏನಂತ ಆಚಾರ್ಯರಿಗೆ? ಸುಖ ತೀರ್ಥರು, ಆನಂದ ತೀರ್ಥರು. ಹೆಸರಿನ ಉತ್ತರ ಇದೆ. ದುಃಖಾವಾಪ್ತೀಚ ಆಕಾಂಕ್ಷಮಾನಾಂ ಇವುಗಳನ್ನು ಬಯಸ್ತಕ್ಕಂಥ ಜನಗಳಿಗೆ. ಆದ್ರೆ ನಮಗೇನು ಗೊತ್ತಿಲ್ಲ, ತದುಪಾಯ ಮಜಾನತಾಂ ಅದ್ರ ಹಾದಿ ಗೊತ್ತಿಲ್ಲ ನಮಗೆ. ದುಃಖ ಹೋಗಬೇಕು ಹೇಗೆ ದಾರಿ ಗೊತ್ತಿಲ್ಲ, ಸುಖ ಆಗಬೇಕು ಹೇಗೆ ದಾರಿ ಗೊತ್ತಿಲ್ಲ. ಪುಂಸಾಂ ಉಪಕಾರಾಯ ಅಂತ ಜನಗಳಿಗೆ ಉಪಕಾರ ಮಾಡೋದಕ್ಕೋಸ್ಕರ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಎಲ್ರಿಗೂ ಉಪಕಾರ ಮಾಡಕ್ ಕೊಟ್ಟಿಲ್ಲ ಯಾರಿಗೆ? ಈ ಭಾವನೆ ಬಂದವರಿಗೆ ಉಪಕಾರ. ಈಗ ಎಷ್ಟೋ ನರ್ಸಿಂಗ್ ಹೋಮ್ ಹಾಕಿರ್ತಾರೆ, ದಾರಿಯಲ್ಲಿ ಹೋಗೋದು ಕರೆದು ಕರೆದು ಔಷಧಿ ಕೊಡೋದಲ್ಲಿ ಯಾರಿಗೆ ಕೊಡ್ತಾರೆ? ಒಳಗೆ ಬಂದಾಗ ಅಡ್ಮಿಷನ್ ಶುರುವಾಗ ಅವನು ಬರಬೇಕು. ಅವನು ಏನ್ ಮಾಡ ಫಸ್ಟ್ ಏನ್ ಮಾಡ್ಬೇಕು ಅವನೀಗ? ನನಗೆ ರೋಗ ಹೋಗಬೇಕು ಅನ್ನೋ ಭಾವನೆ ಇದ್ದವನಿಗೆ ಔಷಧಿ ಹಾಕೊಡ್ಬೇಕು, ಈ ದುಃಖ ಪರಿಹಾರ ಆಗಬೇಕು ಅಂತ ಅಪೇಕ್ಷೆ ಇದ್ದವರಿಗೆ ಕೊಡಬೇಕು. ಅವರೇ ಅಧಿಕಾರಿಗಳು ಅಂದ್ರೆ ಅವರು ಅರ್ಹರು. ಇಲ್ಲವರೆಗೆ ದಾರಿಯಲ್ಲಿ ಹೋಗಿ ಔಷಧಿ ಹಾಕೊಳ್ಳಕ್ಕೆ ಸಾಧ್ಯ ಇಲ್ವೋ, ಹಾಗೆ ಕಾಲೇಜುಗಳು ಹಾಕ್ತಾರೆ, ದಾರಿ ಹಿಡ್ಕೊಂಡ್ಬಂದು ಔಷಧಿ ಕೊಡೋದಿಲ್ಲ ಅವರಿಗೆ. ಅವನಾಗಿ ಹೋಗಬೇಕು, ಎಲಿಜಿಬಿಲಿಟಿ ಟೆಸ್ಟ್ ಮಾಡ್ತಾರೆ, ಅರ್ಹತೆ ಇರಬೇಕು. ಅವ ಮಾತ್ರ ಸೀಟ್ ಕೊಡ್ತಾರೆ ಹೊರತು ಸುಮ್ ಸುಮ್ಮನೆ ಸೀಟ್ ಕೊಡಕ್ ಬರೋದಿಲ್ಲ. ಅದೇ ರೀತಿನೇ ಜ್ಞಾನಕ್ಕೆ ಅರ್ಹತೆ ಇದ್ದವರಿಗೆ ಹೊರತು ಬೇರೆಯವರಿಗೆಲ್ಲ ಇದಕ್ಕೆ ಎಂಟ್ರಿ ಇಲ್ಲ. ಉಪಕಾರಾಯ ಕರುಣಾಕರೇಣ ಬಾದರಾಯಣೇನ ವೇದವ್ಯಾಸರು ಉಪಕಾರ ಮಾಡಕ್ ಬಂದ್ರಿ. ಈಗ ಅವ್ರು ಏನ್ ಕೇಳ್ತಾರೋ ಅಂತ ಗಾಬರಿ ಆಗಬೇಡಿ. ಕರುಣಾಕರೇಣ ಏನು ಕೇಳೋದಿಲ್ಲ ಅವರು. ಏನ್ ಯಾಕೆ ಬಂದ್ರು ಅವರು? ಕರುಣೆಯಿಂದ ಬಂದಿದ್ದಾರೆ ಅವರು. ಕರುಣಾ ಆಕಾರ, ಕರುಣಾ ಸಮುದ್ರ ಅವರು. ಅದಕ್ಕೆ ಬಂದಿದ್ದಾರೆ ಹೊರತು ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಕೃತ ಭಾಗವತ ಪುರಾಣ ಕಲ್ಪ ತರೋಹು, ಅವ್ರೇನ್ ಮಾಡಿದ್ರು ತಕ್ಷಣನೇ ನೆರಳು ಗಿರಳೆಲ್ಲ ಬೇಕಲ್ಲ, ಅದು ಕಲ್ಪ ವೃಕ್ಷ ಇಟ್ಬಿಟ್ರು ಮುಂದ್ಗಡೆಗೆ. ಬೇರೆ ಯಾವ ವೃಕ್ಷಕ್ಕೋರು ನೆರಳು ಸಿಗುತ್ತೆ ಅಷ್ಟೇ, ಬೇರೆ ಸಿಗೋದಿಲ್ಲ. ಕಲ್ಪ ವೃಕ್ಷದಲ್ಲಿ ವಿವೇಕದಲ್ಲೇ ಸಿಗುತ್ತೆ. ಅದು ಭಾಗವತ ಪುರಾಣ ಎಂಥದ್ದು ಅಂದ್ರೆ ಕಲ್ಪ ವೃಕ್ಷ, ಅದು ನಿಗಮ ಕಲ್ಪ ತರೋರ್ ಗರಿತಂ ಫಲಂ ಅದನ್ನ ಹೇಳ್ಬಿಟ್ರು, ಕಲ್ಪ ವೃಕ್ಷ ಇಟ್ಟುಬಿಟ್ರು. ಆಮೇಲೆ ಏನ್ ಮಾಡಿದ್ರು, ಅನೇಕ ಸ್ಕಂದ ಪುಷ್ಪರಾಶೇ ಜಗದೃಷ್ಟವಂತಲ್ಲ, ಅನೇಕ ರೆಂಬೆಗಳಿವೆ, ಅದಕ್ಕೆ ಬೇಕಾಷ್ಟು ಹೂ ಬಿಟ್ಟುಬಿಟ್ಟಿವೆ. ಅದರಲ್ಲಿ ಮಕರಂದ ಹೂತ ಜೇನು ಇದ್ದಾಗಿದೆ, ಅದೇ ಏಕಾಸ್ಕಂದ ಭಾಗವತ ಅಂತ ಹೇಳ್ತಾರೆ. ಇಡೀ ಭಾಗವತ ಏನದು, ವೃಕ್ಷ ಸ್ಕಂದಗಳೆಲ್ಲ ಏನವು ರೆಂಬೆಗಳು, ಮತ್ತು ಅದರ ಪುಷ್ಪಾದಿಗಳು ಸೇರ್ಕೊಂಡ್ಬಿಟ್ಟಿದೆ. ಅದರಲ್ಲಿ ಮಕರಂದ ಯಾವುದು ಅಂದ್ರೆ ಏಕಾಸ್ಕಂದ, ಅದನ್ನ ಹೇಳ್ತಾ ಇದ್ದಾರೆ. ಏಕಾದಶ ಸ್ಕಂದ ಆರಭ್ಯತೆ ಹೇಗೆ ವಿಜಯದಲ್ಲಿ ಉಪಯೋಗ ಮಾಡಿಕೊಂಡಿದ್ದಾರೆ ಅಂದ್ರೆ, ಆಚಾರ್ಯ ಗೀತಾ ಬಗ್ಗೆ ಬರಿಬೇಕಾದ್ರೆ ಮಹಾಭಾರತ ಪಾರಿಜಾತ ವೃಕ್ಷ, ಭಾರತ ಪಾರಿಜಾತ ಮಧುಭೂತಾಂ ಗೀತಾಂ ಉಪನಿಬಂಧ, ಅದಕ್ಕೆ ಮಧು ಅಂದ್ರೆ ಯಾವುದು, ಗೀತಾ ಅಂತ ಹೇಳಿದ್ದಾರೆ. ಅದನ್ನ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದಾರೆ. ಭಾಗವತ ಇಲ್ಲಿ ಪಾರಿಜಾತ ವೃಕ್ಷ, ಅದರ ಮಧು ಯಾವುದು ಅಂದ್ರೆ ಏಕಾಸ್ಕಂದ ಅಂತ ಹೇಳಿದ್ರು. ಅದನ್ನ ಅಪ್ಲೈ ಮಾಡ್ಕೊಂಡಿದ್ವಿ, ಅಪ್ಲೈ ಮಾಡ್ಕೊ ಇದ್ರ ಬೋಧ್ಯದಕ್ಕೆ ಏನು ಉಪಯೋಗ, ಇನ್ನೊಂದು ಅಪ್ಲೈ ಮಾಡ್ಕೊಂಡ್ರೆ ಉಪಯೋಗ. ಕಾಪಿ ಮಾಡೋದೇ ಅಪ್ಲೈ ಮಾಡ್ಕೊಳ್ಳೋದೇ, ಕಾಪಿ ಮಾಡೋದೇನೋ ಇನ್ನೊಬ್ಬ ಹೇಳಿದ್ರೆ ತಾವು ಹೇಳಿದ್ದೆ ಅಂತ ಹೇಳಿದ್ರೆ ಕಾಪಿ, ಅದು ಅಪ್ಲೈ ಮಾಡ್ಕೊಂಡ್ರೆ ಶ್ರೇಷ್ಠ. ಅದನ್ನ ಮಾಡ್ಕೊಂಡು ಹೇಳಿದ್ರು ಆರಭ್ಯತೆ, ಅದೇನು ಅಂದ್ರೆ ಮೊದಲನೇ ಶ್ಲೋಕ, ಕೃತ್ವಾ ದೈತ್ಯವಸಂ ಕೃಷ್ಣ ಸರಾಮೋ ಯದುಭಿರ್ವೃತ ಭುವೇ ಭುವೋ ಅವತಾರ ಅವತಾರ ಎನ್ ಭಾರಂ ಯವಿಷ್ಠಂ ಜನ ಎನ್ ಕಲಿಂ. ಅದು ಇನ್ನೊಂದು ಪಾಠ ಇದೆ, ಜವಿಷ್ಠಂ ಅಂತ ಇನ್ನೊಂದು ಪಾಠ ಇದೆ, ಯವಿಷ್ಠಂ ಅಂತ ಒಂದು ಪಾಠ. ಇದರಲ್ಲಿ ಜವಿಷ್ಠಂ ಹಿಡಿದು ಯವಿಷ್ಠಂ ಹಿಡಿದಿದ್ದಾರೆ. ಅರ್ಥ ಏನು ಅಂದ್ರೆ, ಶ್ರೀ ಶುಕಭುವಾಚ ಶುಕಾಚಾರ್ಯ ಮುಂದುವರಿಸ್ತಾ ಇದ್ದಾರೆ, ಕೃಷ್ಣ ಕೃಷ್ಣನು ದೈತ್ಯವಧಂ ಕೃತ್ವ ದೈತ್ಯರ ಸಂಹಾರವನ್ನು ಮಾಡಿ, ಮತ್ತೆ ಹೇಗೆ ಮಾಡ್ದ ಅಂದ್ರೆ ಸರಾಮ ಬಲರಾಮ ದೇವರ ಜೊತೆಗೆ ಸೇರಿಕೊಂಡು ದೈತ್ಯವಧೆಯನ್ನು ಮಾಡ್ದ. ಪ್ರಲಂಬಾಸುರ ಮೊದಲಾದವನು ಕೊಂದಿದ್ದಾರೋ, ಅದಕ್ಕೇನೆ ಸರಾಮ ಅಂತ ಹೇಳಿದ್ರು. ಅಲ್ಲಿ ಯಾರು ಪ್ರಧಾನ, ಕೃಷ್ಣನ ರಾಮ ಬಲರಾಮ ದೇವರು, ಅದಕ್ಕೆ ಕೃಷ್ಣ ಪ್ರಧಾನ, ಸರಾಮ ರಾಮನ ಸತಿ ಅಂತ ಹೇಳಿದಾಗ ರಾಮದೇವ ಬಲರಾಮ ದೇವರು ಅಪ್ರಧಾನ, ಸಾಕ್ಷಾತ್ ರೂಪ ಅದು ಆವೇಶ ರೂಪ. ಯದುಭಿರ ವೃತ ಅನೇಕ ಯಾದವ ಕೃಷ್ಣನ ಜೊತೆಗೆ ಸೇವೆ ಸಲ್ಲಿಸಿದ್ದಾರೆ, ಅದು ಯದುಭಿರ ವೃತ. ಭುವೋ ಅವತಾರ ಎನ್ ಭಾರಂ, ಇನ್ನು ಯೋಚನೆ ಮಾಡ್ದ, ಇನ್ನೊಂದು ದೊಡ್ಡ ಭಾರ ಇದೆ, ಅದನ್ನೂ ತೆಗಿಬೇಕು ಅನ್ಕೊಂಡ. ಯಾವ ಭಾರ ಹೋಯ್ತು, ಈಗ ಕಂಸಾದಿಗಳೆಲ್ಲ ಹೋದ್ರು, ಕೌರವಾದಿಗಳೆಲ್ಲ ಹೋದ್ರು, ಇದು ಯಾವ್ದು ಉಳ್ಕೊಂಡಿದೆ, ಯಾದವ್ರು ಉಳ್ಕೊಂಡಿದ್ದಾರೆ ಅವ್ರ ಭಾರ ಹೋಗ್ಬೇಕೀಗ. ಅದು ಯವಿಷ್ಠಂ ಭಾರಂ, ದೊಡ್ಡ ಭಾರ ಇದು, ಯಾದವ್ರು ಉಳ್ಕೊಳ್ಳೋ ಸಾಮಾನ್ಯ ಭಾರ ಅಲ್ಲ, ಭಾರಿ ದೊಡ್ಡ ಭಾರ ಇದು. ಜನಯನ್ ಕಲಿಂ, ಅದಕ್ಕೋಸ್ಕರನೇ ಅವ್ರ ಮಧ್ಯೆ ಕಲಹ ಹುಟ್ಟಿಸಿಟ್ಕೊಳ್ಬೇಕು ಅಂತ ಹೊರಟ. ಯಾತಕ್ಕೆ ದೊಡ್ಡ ಭಾರ ಇಂಪಾರ್ಟೆಂಟ್, ಅದು ಯಾತಕ್ಕೆ ದೊಡ್ಡ ಭಾರ ಅಂದ್ರೆ ಬರೀ ದುಷ್ಟರನ್ನ ಏನ್ ಮಾಡಬಹುದು, ಕೊಂದ ಹಾಕಿಬಿಡ್ಬೋದು. ಬರೀ ಶಿಷ್ಟರನ್ನು ಕೊಲ್ಲಾಗಿಲ್ಲ, ಶಿಷ್ಟರನ್ನು ಕೊಲ್ಲಕ್ ಬರೋದಿಲ್ಲ. ಆದ್ರೆ ಈಗ ಅವತಾರ ಮುಗಿದಿದ್ದೆ ಹೋಗ್ಲಿಬೇಕು, ವಾಪಸ್ ಅವ್ರು ಹೋಗ್ಬೇಕೀಗ, ವಾಪಸ್ ಹೋಗ್ಲೇಬೇಕು ಅವರು, ದೊಡ್ಡ ಸಮಸ್ಯೆ. ಈಗ ಬೇರೆ ಕೈಲಿ ಕೊಲ್ಸಾಗಿಲ್ಲ, ಯಾತಕ್ಕೆ ಕೃಷ್ಣನ ಕಡೆಯವ್ರು ಯಾರು ಕೊಂದ ಹಾಕ್ಬಿಟ್ರೆ ಯಾರಿಗೆ ಅವಮರ್ಯಾದೆ? ಕೃಷ್ಣನ ಕಡೆಯವರು ಹೋದ್ರಲ್ಲ, ಕೃಷ್ಣನ ಗತಿ ಏನು ಅಂತ ಹೇಳೋದಿಲ್ಲ. ಕ್ಯಾಪ್ಟನ್ ಇದ್ದಾಗ ಸೋತವ್ರ ಕ್ಯಾಪ್ಟನ್ಗೆ ಕೆಟ್ಟ ಹೆಸರು ಬರುತ್ತೆ, ಕೃಷ್ಣನಿಗೆ ಕೆಟ್ಟ ಹೆಸರು ಬರುತ್ತೆ. ಇನ್ನೊಬ್ರು ಕೊಲ್ಲಾಗಿಲ್ಲ, ಇನ್ನೊಬ್ರು ಕೊಲ್ಲಾಗಿಲ್ಲ, ಕೊಲ್ಲದೇ ಇರಾಗಿಲ್ಲ. ಯಾತಕ್ಕೆ? ಭೂಭಾರಕ್ಕೆ ವಾಪಸ್ ಹೋಗ್ಲೇಬೇಕು ಅವ್ರು. ಆಚಾರ ತುಂಬಾ ಕಾರಣ ಹೇಳ್ತಾರೆ, ಯಾವಾಗಲೂ ಕೂಡ ಮಧ್ಯ ಪಂಕ್ತಿಗೆಲ್ಲ ಬಡಿಸಿಬಿಡ್ತಾರೆ, ಸಾವಿರಾರು ಜನ ಊಟ ಮಾಡೋದಿರ್ತಾರೆ, ನೂರಾರು ಜನ ಬಡಿಸಿರ್ತಾರೆ. ಸೆಕೆಂಡ್ ಬ್ಯಾಚ್ಗೆ ಯಾರಿಗೆ ಹಾಕ್ಬೇಕೀಗ, ಬಡಿಸೋರ್ಗೊಂದು ಬ್ಯಾಚ್ ಆಗುತ್ತೆ, ಮತ್ತೆ ಗೊತ್ತಾಯ್ತಿಲ್ಲ ಅವ್ರಿಗೆ ನಾಲ್ಕು ಜನ ಉಡಿತಾರೆ, ಮತ್ತೆ ಅವ್ರಿಗೆ ಬಡಿಸ್ಬೇಕು. ಅದೇನು ಅನಿಸುತ್ತೆ ನಮಗೀಗ, ಜನಗಳು ಭಾರ, ಬಡಿಸೋರು ಭಾರ ಆಯ್ತು, ಆಮೇಲೆ ಅವ್ರನ್ನ ಕ್ಲಿಯರ್ ಮಾಡ್ಬೇಕಲ್ಲ. ಅದಕ್ಕೆ ಕೊಲ್ಲಕ್ಕೋ ಭೂಭಾರ ಹರಣಕ್ಕೆ ಸೇವೆ ಸಲ್ತಕ್ಕೆ ಬಂದಿದ್ರು, ಈಗ ಅವ್ರು ವಾಪಸ್ ಕಳಿಸ್ಬೇಕು. ವಾಪಸ್ ಕಳಿಸ್ಬೇಕಾದ್ರೆ ಅವ್ರ ಮರ್ಯಾದೆಗೆ ರೆಸ್ಪೆಕ್ಟ್ ಧಕ್ಕೆ ಬರಬಾರ್ದು, ತನ್ನ ಮರ್ಯಾದೆ ಧಕ್ಕೆ ಬರಬಾರ್ದು, ಅವ್ರು ವಾಪಸ್ ಹೋಗ್ಬೇಕು. ಒಳ್ಳೆ ಚಾಲೆಂಜಿಂಗ್ ಇದು. ಅದಕ್ಕೆ ಯವಿಷ್ಠಂ ಭಾರಂ, ದೊಡ್ಡ ಭಾರನ ಪರಮಾತ್ಮ ಕಳಿಬೇಕಾಗಿದೆ. ಅಂದ್ರೆ ಅದಕ್ಕೆ ಕೆಟ್ಟ ಹಾಳಾಗೋಗ್ಬಿಟ್ರು, ಕೆಟ್ಟ ಹಾಳಾಗೋದ್ರೆ ಕೊಂದ್ಬಿಟ್ರು. ಇದು ಆಧಾರಕ್ಕೆ ಹೇಗೆ ವಿಮರ್ಶೆ ಮಾಡ್ತಾರೆ ಅಂದ್ರೆ, ಆಧಾರಕ್ಕೆ ವಿಮರ್ಶೆ ಇದು. ಕೃಷ್ಣ ವೆರಿ ಸಕ್ಸಸ್ಫುಲ್ ಔಟ್ ಸೈಡ್, ಫ್ಯಾಮಿಲಿ ಒಳಗೆ ಹೋಪ್ಲೆಸ್ ಇತ್ತು ಕೃಷ್ಣದ ಫ್ಯಾಮಿಲಿ, ಮಕ್ಕಳೆಲ್ಲ ದಾರಿ ತಪ್ಪಿ ಹೋಗ್ಬಿಟ್ರು, ಕುಡುಕರಾಗ್ಬಿಟ್ರು, ಕೊನೆಗೆಲ್ಲ ಸತ್ತು ಹೋಗ್ಬಿಟ್ರು ಅಂತ ಹೇಳ್ತಾರೆ. ಆ ಥರ ಅದು ಕೃಷ್ಣಾವತಾರದ ಕೊನೆಯ ಗಡಿಗಳು ತುಸ್ತ ಬರೆದಾರೆ ಮಹಾತ್ಮ ಅವತ. ಬರೀ ಅದೇ ಕೃಷ್ಣ ಪೇಚ ದುಃಖ ಪಡ್ತಾನೆ, ದುಃಖ ಪಡ್ತಾನೆ, ಕೊನೆಗೆ ನಾನು ಯಾಕೆ ಅವತಾರ ಮಾಡಿದ್ನೋ ಅಷ್ಟು ಮಾಡಿ ಕೊನೆಗೆ ಏನು ಮಾಡ್ಕೊಂಡ್ಬಿಡ್ತಾರೆ. ಆ ಥರ ಅರ್ಥನೇ ಆಗಿಲ್ಲ. ಇದು ಅರ್ಥ ಇದು ಅಂದರೆ, ಭೂಭಾರ ಬಿಡಿಸೋಕ್ಕೋಸ್ಕರ ಬಂದರು, ಕೆಲಸ ಮುಗಿದಿದೆ, ವಾಪಸ್ ಹೋಗಬೇಕು, ಅವ್ರನ್ನ ಒಳ್ಳೆ ರೀತಿಯಲ್ಲಿ ಕಳಿಸ್ಕೊಡ್ಬೇಕೀಗ. ಯಾವ ರೀತಿ ಅಂತ ಪ್ರಶ್ನೆ. ಈಗ ಇನ್ನೊಂದು, ಅವ್ರನ್ನ ಕೊಲ್ತಾ ಇದ್ರೆ ಏನಾಗ್ಬಹುದು? ಭೂಭಾರ ಕಡಿಮೆ ಆಗ್ತಿರ್ಲಿಲ್ಲ. ಯಾವ್ದೋ ಎಷ್ಟು ಜನ ಇದ್ದಾರೆ ನಿನ್ ನೋಡಿದೀವಲ್ಲ, ಎಷ್ಟು ಜನ ಇದ್ದಾರೆ? ಕೋಟಿ ಗಟ್ಟಲೆ ಬೇಸ್ಟ್ಗಳಿದ್ದಾರೆ, ಫಸ್ಟ್ ಸ್ಟೂಡೆಂಟ್ಸ್ ಇದ್ದಾರೆ, ಅಷ್ಟು ಜನ ಇದ್ದಾರೆ. ಇದ್ಕೊಂಡು ಹೋಗ್ಲಿ ಬಿಡಿ ಸಾಧನೆ ಮಾಡ್ಕೊಂಡು ಅಂತ ಕೇಳಿದ್ರೆ, ಇಲ್ಲ, ಮುಂದೆ ಕಲಿಯುಗ ಬರ್ತಾ ಇದೆ. ಈಗಾಗಲೇ ಕಲಿಯುಗದಲ್ಲಿ ಏನಾಗುತ್ತೆ, ಇಂಥವ್ರು ಇರಬಾರದು. ಕಲಿಯುಗದಲ್ಲಿ ಯಾರು ಇರಬಾರದು? ಇಂಥವ್ರು ಇರಬಾರದು. ಇಂಥವ್ರಿದ್ರೆ ಏನ್ ಬರೋದಿಲ್ಲ, ಕಲಿಯುಗ ಬರೋದಿಲ್ಲ, ಒಂದು ಭಾಗ. ಇನ್ನೊಂದು, ಬಲರಾಮಾದಿಗಳಿದ್ರೆ ಕಲಿ ಬರೋದಿಲ್ಲ. ಪರೀಕ್ಷಿತ ರಾಜ ಇದ್ರೇ ಕಷ್ಟ ಆಯ್ತು ಬರೋದು. ಆದರೆ ಕೆಲವರು ಕಲಿಗೆ ಈಲ್ಡ್ ಆಗಿಬಿಟ್ಟು ಸೋತು ಬಿಡ್ತಾರೆ, ಸಾಧನೆ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಅಂಥವ್ರು ಬೇರೆ ಇದ್ದಾರೆ. ಚಿಕ್ಕ ಚಿಕ್ಕ ಯಾದವರೆಲ್ಲ ಕಲಿಯಿಂದ ಹಾಳಾಗಿ ಬಿಡ್ತಾರೆ. ದೊಡ್ಡ ದೊಡ್ಡ ಯಾದವರಿದ್ರೆ ಕಲಿ ಬರೋದೇ ಇಲ್ಲ. ಕಲಿ ಬರೋದಿಲ್ಲ ಅಂಬುದು ಕಾಲಕ್ಕೆ ವಿರುದ್ಧ. ತನ್ನ ಸಂಕಲ್ಪ ಕಲಿಯುಗ ಬರಬೇಕು ಅಂತೇಳಿ ತನ್ನ ಸಂಕಲ್ಪಕ್ಕೆ ಆಚಾರ್ಯ ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ನಾರಾಯಣ ಪಂಡಿತಾಚಾರ್ಯ ಮತ್ತು ಇದರೊಳಗೆ ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ಅದು ಇಲ್ಲಿ ಹೋದಾಗ ಏಳನೇ ಸರ್ಗ ವರ್ಣನೆ ಮಾಡಬೇಕಾದ್ರೆ ವೇದವ್ಯಾಸ ನಮ್ಮಲ್ಲಿ ಓಡಾಡ್ತಾ ಇಲ್ಲ. ಈಗ ಬದಿಯಲ್ಲಿ ಕೂತ್ಬಿಟ್ಟಿದ್ದಾರೆ ಒಂದು ಕಡೆಗೆ. ಯಾತಕ್ಕೆ ಕೂತಿದ್ದಾರೆ ಅಂದ್ರೆ, ಸೂರ್ಯ ತಾನು ದೂರ ಹೋದರೆ ಕತ್ಲೆ ಬರೋ, ರಾತ್ರಿ ಬರೋದೇ ಇಲ್ಲ. ರಾತ್ರಿ ಬರಬೇಕಾದ್ರೆ ಏನ್ ಮಾಡಬೇಕು? ಸೂರ್ಯ ದೂರ ಹೋಗಬೇಕು. ವೇದವ್ಯಾಸರ ಜ್ಞಾನ ಸೂರ್ಯರು ಬದಿಯಲ್ಲಿ ಕೂತಿದ್ದಕ್ಕೆ ಇಲ್ಲೆಲ್ಲ ಕತ್ಲೆ ಬರೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಲ್ಲದೆ ಹೋಗಿ ಅವ್ರು ಬಂದ್ರೆ ಮತ್ತೆ ಹೋಗ್ಬಿಡ್ತಾರೆ ತಕ್ಷಣನೆ. ಸೂರ್ಯ ಯಾತಕ್ಕೆ ಬೆಳಗ್ತಾನೆ ಅಂದ್ರೆ ಹಗಲು ಬರ್ತಾನೆ ಬೆಳಗ್ತಾನೆ ಅಂತ ಹೇಳ್ಬಾರ್ದು. ಮತ್ತೆ ಸೂರ್ಯ ಬಂದ್ರೆ ಏನಾಗುತ್ತೆ? ಹಗಲಾಗೇ ಬಿಡುತ್ತೆ. ವೇದವ್ಯಾಸರ ಇದ್ರೆ ಕತ್ಲೇ ಆಗೋದಿಲ್ಲ, ಏನ್ ಬರೋದಿಲ್ಲ, ಅಜ್ಞಾನನೇ ಬರೋದಿಲ್ಲ ಅಂತ ದೂರ ಕೂತಿದ್ದಾರೆ. ಅದಕ್ಕೆ ಕೃಷ್ಣ ಈಗ ಮುಖ್ಯ ಯಾದವ್ರು ಇರಬಾರದು, ಕಲಿಯುಗ ಬರಬೇಕು. ಮತ್ತೆ ಸಣ್ಣ ಯಾದವ್ರು ಇರಬಾರದು, ಕಲಿಯುಗದಲ್ಲಿ ಕೆಟ್ಟ ಹೋಗಬಾರದು ಅಂತ ಹೇಳಿ ಅವ್ರು ವಿನಾಶಕ್ಕೋಸ್ಕರ ಸಂಕಲ್ಪ ಮಾಡ್ತಾ ಇದ್ದಾನೆ. ನೋಡೋದಕ್ಕೆ ಕಥೆ ಅದು. ಯಭಿಷ್ಟಮನರು ಅದು ತೀರೆ ಹೇಳ್ತಾರೆ ಏನಂತೆ, ಯಾರ್ದು ಗಾಂಧಾರಿ ಶಾಪ ತಗೊಂಡು ಏನ್ ಮಾಡ್ಬೇಕು? ಅದಕ್ಕೆ ಈಗ ಗಾಂಧಾರಿ ಶಾಪದಿಂದ ಯಾದವ್ರು ಸಾಯ್ತಾರಾ? ಬಲರಾಮಾದ ಗಾಂಧಾರಿ ಶಾಪ ಏನ್ ಮಾಡುತ್ತೆ? ಸಾಮಾನ್ಯ ಒಳ್ಳೆ ವೈಷ್ಣವನಿಗೇನೆ ಶಾಪ ಕೊಟ್ರೆ ನಡೆಯೋದಿಲ್ಲ, ಅರ್ಥ ಆಯ್ತಾ? ಅಂಥದ್ದು ಇವರಿಗೆಲ್ಲ ಶಾಪ ನಡೆಯುತ್ತಾ? ಅಷ್ಟೇ, ಗಾಂಧಾರಿ ಶಾಪ ಗಾಂಧಾರಿ ಪುಣ್ಯ ಹಾನಿ ಮಾಡಲಿಕ್ಕೆ ಹೊರತು ಅದ್ರ ಎಫೆಕ್ಟ್ ಏನೇನೂ ಇವರಿಲ್ಲ, ಗೊತ್ತಾಯ್ತಾ? ದೊಡ್ಡವರಿಗೇನೆ ಆಚಾರ ಹೇಳ್ತಾರೆ, ಚಿಕ್ಕವರ ಶಾಪ ದೊಡ್ಡವರಿಗೆ ಏನಾಗೋದಿಲ್ಲ, ತಟ್ಟೋದಿಲ್ಲ. ಹೇಳಲಿಲ್ಲ, ತಹಸೀಲ್ದಾರ್ ಆರ್ಡರ್ ಕೊಟ್ಟ, ಡಿ ಸಿ ಮೇ ಬಿ ಸಸ್ಪೆಂಡೆಡ್ ಇಮಿಡಿಯೇಟ್ಲಿ ಅಂತೇಳಿ. ಇವ್ನು ಇಮಿಡಿಯೇಟ್ಲಿ ಸಸ್ಪೆಂಡ್ ಆಗ್ತಾನೆ, ಇಮಿಡಿಯೇಟ್ಲಿ ಏನಾಗ್ತಾನೆ ಅವನು, ತಲೆ ಹೇಳಿ ಬಂದ ಅದು ಹೊರಗೆ ಆಗ್ತಾನೆ. ಪವರ ಇಲ್ಲ ಅವನಿಗೆ. ಅವನಿಗೆ ಡಿ ಸಿ ಕರಪ್ಟ್ ಆಗಿರ್ಬೋದು, ಗೊತ್ತಾಯ್ತಾ? ಡಿ ಸಿ ಕರಪ್ಟ್ ಇರ್ಬೋದು, ತಹಸೀಲ್ದಾರ್ ಭಾರಿ ಆನೆಸ್ಟ್ ಇರ್ಬೋದು, ಗೊತ್ತಾಯ್ತಾ? ಆದ್ರೆ ಏನು ವರ್ಕ್ ಆಗಲ್ಲ, ಅವನ ಪವರ್ ಭಾರಿ ಮೇಲಿದ್ದಾನ. ಅಂತ ಅನಂತ ಕೋಟಿ ಬ್ರಹ್ಮಾಂಡ ಕೃಷ್ಣನಿಗೆ ಗಾಂಧಾರಿ ಏನ್ ಮಾಡ್ತಾಳೆ ಪಾಪ, ಏನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಜನಕ್ಕೆ ಗೊತ್ತಿಲ್ಲ, ಕುಡಿಯೋದ್ರಲ್ಲಿ ಎರಡಿದೆ, ಒಳ್ಳೆಯದು ಕುಡಿಯೋದು ಇದೆ, ದ್ರಾಕ್ಷಿ ಇದೆ. ದ್ರಾಕ್ಷಿ ಒಳ್ಳೆಯದು ಕೆಟ್ಟದ್ದು? ಫ್ರೆಶ್ ದ್ರಾಕ್ಷಿ ಭಾರಿ ಒಳ್ಳೆಯದು, ಹಳೆಯ ದ್ರಾಕ್ಷಿ ಮದ್ಯ ಅದು, ಗೊತ್ತಾಯ್ತಾ? ಮದ್ಯ ಮಾಡೋದು ಕೊಳ ದ್ರಾಕ್ಷಿಯಿಂದ ಚೆನ್ನಾಗಿ ಕೊಳಿಸ್ಬಿಡ್ತಾರೆ, ಅದರಿಂದ ಏನು ಕ್ರಿಯೇಟ್ ಆಗುತ್ತಾಗ ಆಮೇಲೆ ಮತ್ತೆ ಪ್ಯೂರಿಫೈ ಮಾಡ್ತಾರೆ, ಅದೇನಾಗುತ್ತೆ? ಮದ್ಯ ಆಗುತ್ತೆ. ಎ ಕ್ಲಾಸ್ ಮದ್ಯ ಅಂದ್ರೆ ಅದು. ಸೊ ದ್ರಾಕ್ಷಾರಸ ಕುಡಿತಾನೆ, ಫ್ರೆಶ್ ಕುಡಿತಾನೆ, ಭಾರಿ ಶ್ರೇಷ್ಠ. ಆಮೇಲೆ ಕುಡಿತಾನೆ ಅದು ಮದ್ಯಪಾನ ಮಾಡ್ತಾನೆ. ಅದರಲ್ಲಿ ಆಚಾರ ಸ್ಪಷ್ಟ ಬರೀತಾರೆ, ಪೇಯ ಪದಾರ್ಥ ಅಂತ ಒಂದಿದೆ, ಅಪೇಯ ಅಂತ ಒಂದಿದೆ. ಪೇಯ ಕುಡಿತಿದ್ರು, ಅಪೇಯ ಕುಡಿತಿದ್ದಿಲ್ಲ ಯಾರು ಕೂಡ, ಅಪೇಯ ಕುಡಿದಿಲ್ಲ. ಇವರಿಗೆ ಅರ್ಥ ಆಗಿಲ್ಲ, ಇವ್ರಿಗೆ ಗೊತ್ತಿರೋ ಒಂದೇ. ಆದ್ರಿಂದ ತೀರ್ಥ ಆದ್ರೆ ಅರ್ಥ ಆದ ಅವರಿಗೆ, ತೀರ್ಥ ಕುಡಿತಾರೆ ಬೇರೆ ಅರ್ಥ ಬರ್ಬೇಕಾರ, ತೀರ್ಥ ಆದ್ರೆ ಎಣ್ಣೆ ಅಂತ ಹೇಳ್ಬಿಟ್ಟಿದ್ರು. ಇನ್ನು ಅದಕ್ಕೆ ಹೇಳ್ಬೇಕಲ್ಲ, ಅವ್ರಿಗೆ ಅರ್ಥನೇ ಆಗಲ್ಲ. ಯಾರು ತಾರತ? ಎರಡೂ ಇದ್ದಾರೆ, ಕೆಲವರು ಕೆಳಗಿನವರು ಇದ್ದಾರೆ, ಕೆಲವರು ಮೇಲಿನವರು. ಬಲರಾಮಾದಿಗಳು ಭಾರಿ ಮೇಲಿನವರು ಇದ್ದಾರೆ, ಕೆಲವರು ಸಾಮಾನ್ಯ ಪ್ರಜೆಗಳಲ್ಲಿ ಕೆಳಗಿನವರು ಇದ್ದಾರೆ. ಗಾಂಧಾರಿ ದೇವತೆ ಅವಳು, ಕೆಳಗಿನವರು ಇದ್ದಾರೆ. ಆದ್ರಿಂದ ಈ ಕೃಷ್ಣನಿಗೆ ಶಾಪ ಕೊಟ್ಟಿದ್ದರಿಂದ ಯಾರಿಗೂ ಅಪ್ಲಿಕಬಲ್ ಅಲ್ಲ, ಅರ್ಥ ಆಯ್ತಾ? ಕೃಷ್ಣನಿಗೆ ಶಾಪ ಕೊಟ್ಟಾಗ ಡಿ ಸಿ ಆಫೀಸ್ನಲ್ಲಿ ಅಟೆಂಡರ್ ಇರಬಹುದು, ಅಟೆಂಡರ್ ಕೂಡ ಇವರು ಸಸ್ಪೆಂಡ್ ಮಾಡಕ್ ಬರೋದು, ಅವರೇ ಮಾಡಬೇಕು. ಈ ತಹಸೀಲ್ದಾರ್ ಸಸ್ಪೆಂಡ್ ಮಾಡೋದು ಹೋಗೋದಿಲ್ಲ ಅವರು, ಯಾರು ಸಸ್ಪೆಂಡ್ ಮಾಡಬೇಕು? ಆ ಡಿ ಸಿ ಆಫೀಸ್ ಸಸ್ಪೆಂಡ್ ಆಗಬೇಕು ಅವರು. ಸೊ ಕೃಷ್ಣನ ಕಡೆಯವ್ರು ಯಾರು ಮುಟ್ಟಾಗಿಲ್ಲ, ಬೇರೆಯವರು ಬಿಟ್ಟಿದ್ರೆ ಏನಾಗ್ತಾರೆ? ಈ ಮಠದ ಕಡೆಯವ್ರು ಮುಟ್ಲಕ್ಕೆ ಆಗಲ್ಲ, ದೇವಸ್ಥಾನ ಮುಟ್ಲಕ್ಕೆ ಆಗಲ್ಲ, ಅಂತ ಹೊತ್ತಲ್ಲಿ ಕೃಷ್ಣನ ಕಡೆ ಮುಟ್ಲಕ್ಕೆ ಆಗ್ತದ? ಸಾಧ್ಯನೇ ಇಲ್ಲ. ಮುಂದೆ ಎಷ್ಟು ಚೆನ್ನಾಗಿದೆ ನೋಡಿ. ಏ ಕೋಪಿತಾಹ ಅವತಾರ ಎನ್ ಅವತಾರ ಇತು ಕಾಮಃ ತಾಚೀಲಿಕಾರ್ಥೆ ಶತ್ರು ಪ್ರತ್ಯಯ. ಕೃಷ್ಣನಿಗೆ ಏನು ಬೇಕಿಲ್ಲ, ಅವತಾರ ಎನ್ ಅದೇನಂತಾರೆ, ಶತ್ರು ಪ್ರತ್ಯಯ. ಶತ್ರು ಪ್ರತ್ಯಯಕ್ಕೆ ಏನಂತ ಕರೀತಾರೆ? ತಾಚೀಲ್ಯ ಅಂತ ಅರ್ಥ. ಅವರ ಸ್ವಭಾವ ಅದು, ದೇವರು ಯಾರು ಅರ್ಶೆಟ್ ಏನು ಮಾಡಬೇಕಾಗಿಲ್ಲ. ಸೂರ್ಯನ ಬೆಳಕು ಕೊಡೋದು ಹೇಗೆ ಸ್ವಭಾವನೋ, ಕೃಷ್ಣನಿಗೆ ಏನು ಸ್ವಭಾವ? ಸಜ್ಜನ ಉದ್ಧಾರ ಮಾಡೋದು ಸ್ವಭಾವ, ದುಷ್ಟ ವಿನಾಶ ಮಾಡೋದು ಸ್ವಭಾವ. ಅದು ಹೇಗೆ ನಡೆಸ್ತಾನೆ ಇಂಪಾರ್ಟೆಂಟ್. ಈಗ ಭೂಭಾರಂ ನಿರಹಾರ ನಿರಹಾರತಿ ಶೇಷಣ ಅನ್ವಯ. ಭೂಭಾರವನ್ನ ಪರಿಹಾರ ಮಾಡಕ್ಕೆ ಹೊರಟಿದ್ದಾನೆ. ಕಥಮಿತ್ಯತ ಉಕ್ತಂ ದೈತ್ಯವಧಂ ಕೃತ್ವಾ ಇತಿ. ದೈತ್ಯರ ವಧೆ ಮುಗಿದೋಯ್ತು, ಈ ದೇವತೆಗಳ ವಧೆ ಆಗಬೇಕಾಗಿದೆ. ಅನೇನ ಸ್ವಪ್ರಯೋಜನಾರ್ಥಂ ಕಿಂತು ಪರಾರ್ಥಮಿತಿ ಜ್ಞಾತವ್ಯಂ. ಈ ಮೂಲಕ ಲೋಕಹಿತಕ್ಕೋಸ್ಕರ ಮಾಡ್ತಿದ್ದಾನೆ ಹೊರತು ಕೆಟ್ಟದಕ್ಕಲ್ಲ. ಏಕೋಪಿತಾ ಸುಬಹು ಪಾಂಡುಸುತಾ ಸಪತ್ನೈಹಿ ದುರ್ವಾದ ಹೇಳನ ಕಚಗ್ರಹಣಾತಿಭಿಸ್ತಾನ್ ಕೃತ್ವಾ ನಿಮಿತ್ತ ಬಿತರೇ ತರತ ಸಮೇತಾನ್ ಹತ್ವಾ ಪರಾನ್ ನಿರಹರತ್ ಕ್ಷಿತಿಭಾರಮೀಶಃ. ಕೃಷ್ಣ ಏನ್ ಮಾಡ್ತಾನೆ ಅಂತ ಒಳ್ಳೆ ಪೂರ್ವ ಶ್ಲೋಕಗಳಿವೆಲ್ಲ ಇದನ್ನ ಹೇಳಿ ಏನ್ ಉಪಾಯ ಮಾಡಿದ ಹೇಳ್ತಾರೆ ನಾಳೆ. ಕೃಷ್ಣ ಮಾಡಿದ ಉಪಾಯ ಯಾವ್ದು ಹಾಕಿದ್ರೆ